ಕಕ್ಷ ತಾರತಮ್ಯ ಸಂಧಿ, ಅದನ್ನು ಇವತ್ತು ಶುರು ಮಾಡೋಣ. ಆ ಕಕ್ಷ ತಾರತಮ್ಯ ಸಂಧಿ ಹೀಗೆ ಶುರು ಆಗುತ್ತೆ. ಮೊದಲನೇ ಪದ್ಯ ಅದು ಹೇಳಕ್ಕೆ ಮುಂಚೆ, ಮತ್ತು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದ ಅದು ಕೇಳುವುದು. ಶ್ರೀರಮಣ ಸರ್ವೇಶ ಸರ್ವಗ ಸಾರಭುಕ್ತ ಸ್ವತಂತ್ರ ದೋಷ ವಿದೂರ ಜ್ಞಾನಾನಂದ ಬಲ ಐಶ್ವರ್ಯ ಗುಣಪೂರ್ಣ ಮೂರು ಗುಣವರ್ಜಿತ ಸಗುಣ ಸಾಕಾರ ವಿಶ್ವಸ್ಥಿತಿ ಲಯೋದಯ ಕಾರಣ ಕೃಪಾ ಸಾಂದ್ರ ನರ ಹರೆ ಸಲಹೋ ಸಜ್ಜನರ. ನರಹರೇ, ಹೇ ನರಸಿಂಹದೇವರೇ ಅಂತೇಳಿ, ನರಹರೇ ನರರಿಗೆ ಜನರಿಗೆ ಅವರ ಸಂಸಾರವನ್ನು ಹರಿಸುವವನೇ. ನರಹರೇ ನರಹರೇ ಅಂದರೆ ನರ ಅಂತ ಹೇಳಿದರೆ ಯಾರಾದರೆ ನರ ಅಂದರೆ ನ ರ, ರ ಅಂದರೆ ರಮಣತ್ವ ಆನಂದ, ನ ರ ನ ರ ಸುಖ ಅದು ದುಃಖ, ಆ ದುಃಖವನ್ನು ಹರಿಸುವನು. ನ ರನ್ನು ಅಂದರೆ ರ ಈ ಸುಖ, ನ ರ ಈ ದುಃಖ, ನರಹರ ಅಂದರೆ ದುಃಖವನ್ನು ಹರಿಸುವವನೇ ಅಂತ. ಅಂದರೆ ಅನೇಕ ಅರ್ಥಗಳನ್ನು ನಾವು ಚಿಂತನೆ ಮಾಡ್ಬೋದು. ನರಹರೆ ಅಂಥೇಳಿ, ನರಹರಿ ಅಫ್ಕೋರ್ಸ್ ಮನುಷ್ಯ ಸಿಂಹ ಎರಡರ ರೂಪವನ್ನು, ಎರಡು ಸಿಂಹದ ಮುಖ ನರದ ದೇಹ ಧಾರಣೆ ಮಾಡಿದಂಥ ನರಸಿಂಹದೇವರೇ ಅಂತ. ನರಹರೆ ಸಲಹೋ ಸಜ್ಜನರ, ಸಜ್ಜನರನ್ನು ರಕ್ಷಣೆ ಮಾಡಪ್ಪ ಅಂಥೇಳಿ. ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ, ಶ್ರೀರಮಣ ಲಕ್ಷ್ಮೀರಮಣ ಲಕ್ಷ್ಮೀಪತಿಯಾದಂತಹ ಆ ಪರಮಾತ್ಮನನ್ನು ಸಂಬೋಧನೆ ಮಾಡಿ ಹೇಳ್ತಾ, ಹೇ ಶ್ರೀರಮಣನೇ, ಹೇ ಲಕ್ಷ್ಮೀಪತಿಯೇ, ಸರ್ವೇಶ ಎಲ್ಲರಿಗೂ ಒಡೆಯನಾದವನೇ, ಸರ್ವಗ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿರುವನೇ, ಸರ್ವವ್ಯಾಪಕ ಅನ್ನುವ ಶಬ್ದ, ಸರ್ವಗ ಎಲ್ಲದರ ಒಳಗೂ ವ್ಯಾಪಿಸಿರುವವನು. ಸರ್ವಗ ಸಾರಭೋಕ್ತ ಅಂತ ಹೇಳಿದರೆ ಅವನು ಭಗವಂತ ಸಾರಭೋಕ್ತ, ಅವನು ಸಾರವನ್ನು ಭೋಗಿಸುವವನು. ಆದ್ದರಿಂದ ಪರಮಾತ್ಮ ಕೇವಲ ಸಾರವನ್ನು ಮಾತ್ರ ಭೋಗಿಸುತ್ತಾನೆ. ಭೋಗ ಅನ್ನುವುದು ಅವನಿಗೆ, ಭೋಗ ಯಾವ ಭೋಗ ಇದೆ, ಸಾರಭೋಗ ಮಾತ್ರ ಇದೆ ಸಾರಭೋಕ್ತ, ಅಸಾರಭೋಕ್ತೃತ್ವ ಇಲ್ಲ ಅವನಿಗೆ. ಅಸಾರವನ್ನು ಅವನು ಭೋಗಿಸುವುದಿಲ್ಲ, ಸಾರವನ್ನು ಮಾತ್ರ ಭೋಗಿಸುತ್ತಾನೆ. ಆದ್ದರಿಂದ ಸಾರಭೋಕ್ತ ಅಂತ ಭಗವಂತನಿಗೆ ಹೆಸರು. ಅಂದರೆ ಯಾವುದಾದರೆ ಶ್ರೇಷ್ಠವಾಗಿ ಸಾರತ್ವ ಶ್ರೇಷ್ಠತ್ವವನ್ನು ಹೇಳುತ್ತೆ, ಶ್ರೇಷ್ಠವಾದನ್ನು ಮಾತ್ರ ಭೋಗಿಸುವವನು ಸಾರಭೋಕ್ತ. ಅವನು ಸ್ವತಂತ್ರ, ಅವನು ಸ್ವತಂತ್ರ ಸ್ವನಿಯಾಮಕ, ತನ್ನನ್ನು ತಾನು ನೇಮನ, ಅವನನ್ನು ನೇಮನ ಮಾಡುವವರು ಯಾರೂ ಇಲ್ಲ. ಅವನಿಗೆ ಪರತಂತ್ರಾದಿ ದೋಷಗಳಿಲ್ಲ, ಎಲ್ಲದನ್ನು ತಾನೇ ಮಾಡುತ್ತಾನೆ. ಆದ್ದರಿಂದ ಅವನು ಸ್ವತಂತ್ರ, ದೋಷವಿದೂರ, ಅವನಿಗೆ ಯಾವ ದೋಷಗಳೂ ಇಲ್ಲ, ದೋಷಗಳಿಗೆ ದೂರನಾಗಿರುವವನು. ಜ್ಞಾನಾನಂದ ಬಲ ಐಶ್ವರ್ಯ ಗುಣಪೂರ್ಣ, ಅವನಿಗೆ ಭಗವಂತ ಅಂತ ಕರ್ತಿ, ಭಗವಂತ ಷಡ್ಗುಣೈಶ್ವರ್ಯ ಸಂಪನ್ನ ಅಂತೇಳಿ. ಜ್ಞಾನ ಆನಂದ ಬಲ ಐಶ್ವರ್ಯ ಇತ್ಯಾದಿ ಷಡ್ಗುಣಗಳು ಆರು ಗುಣಗಳಂತೆ. ಆದರೆ ಭಗವಂತನಿಗೆ ಅನಂತ ಗುಣಗಳಂತ ಹೇಳ್ತಾರೆ, ಆರು ಗುಣಗಳಂತ ಹೇಳ್ತಾರೆ. ಎರಡು ಹೇಗೆ, ನಾವು ನಿನ್ನೆ ನೋಡಿದ್ವಿ, ಒಂದು ಗುಣದುಳ್ಳ ಅನಂತ ಗುಣಗಳು ಪೊಂದಿಪ್ಪವು ಗುಣಗಳ ಸಹಿತ ಅಂತ ಹೇಳಿ, ಭಗವಂತನ ಒಂದು ಗುಣದ ಒಳಗೆ ಅನಂತ ಗುಣಗಳು ಇರುತ್ತೆ. ಆದ್ದರಿಂದ ಆರು ಗುಣಗಳಂತಲೇ ಅನಂತ ಗುಣಗಳನ್ನು ಅಲ್ಲಿ ನೋಡಬಹುದು. ಅನಂತ ಗುಣಗಳಲ್ಲಿ ಆರು ಗುಣಗಳನ್ನು ಈ ವಿಧವಾಗಿ, ಒನ್ ಟು ಮೆನಿ, ಮೆನಿ ಟು ಮೆನಿ, ಈ ವಿಧವಾಗಿ ಮ್ಯಾಪಿಂಗ್, ಅನೇಕ ವಿಧವಾದ ಮ್ಯಾಪಿಂಗ್ ಅನ್ನು ನಾವು ನೋಡಬಹುದು. ನಮ್ಮ ನಮ್ಮ ಅನುಸಂಧಾನ ಶಕ್ತಿಗೆ ಅನುಗುಣವಾಗಿ ನಾವು ನೋಡಬಹುದು. ಭಗವಂತನಿಗೆ ಆರು ಗುಣಗಳಿದೆ ಅಂತ ಹೇಳಿದರೂ ಒಂದೇ ಗುಣ, ಸ್ವಾತಂತ್ರ್ಯ ಗುಣ ಒಂದು ಹೇಳಿಬಿಟ್ಟರೆ ಎಲ್ಲ ಗುಣಗಳೇ ಇದಂತಲೂ ಆಗುತ್ತೆ. ಸ್ವಾತಂತ್ರ್ಯದಲ್ಲಿ ಎಲ್ಲ ಗುಣಗಳು ಸೇರಿದೆ. ಯಾರು ಸ್ವತಂತ್ರನಾಗಿದ್ದಾನೋ ಅವನು ಸ್ವತಂತ್ರ ಗುಣ ಇದೆ ಅಂತ ಹೇಳಿದರೆ, ಸ್ವತಂತ್ರನಾದವನು ಬಿಕಾಸ್ ಈಸ್ ಅ ಮಾಸ್ಟರ್ ಆಫ್ ಎವ್ರಿಥಿಂಗ್, ಅವನು ಜ್ಞಾನವೂ ಇದ್ದತ್ತೆ, ಅವನು ಸ್ವತಂತ್ರ ಆದ್ದರಿಂದ ಜ್ಞಾನ ಇರುತ್ತೆ, ಅವನು ಸ್ವತಂತ್ರ, ಎವ್ರಿಥಿಂಗ್ ಈಸ್ ಅಂಡರ್ ಹಿಸ್ ಕಂಟ್ರೋಲ್. ಸೊ ಆನಂದ ಈಸ್ ಆಲ್ಸೋ ಅಂಡರ್ ಹಿಸ್ ಕಂಟ್ರೋಲ್, ಆದ್ದರಿಂದ ಹೀ ಈಸ್ ಆಲ್ಸೋ ಆನಂದ ಮೂರ್ತಿ. ಈ ವಿಧವಾಗಿ ಸ್ವತಂತ್ರ, ಆದ್ದರಿಂದ ಧೈರ್ಯವು ಅವನ ವಶದಲ್ಲಿ, ಪ್ರತಿಯೊಂದು ಅವನ ವಶದಲ್ಲಿದೆ. ಆದ್ದರಿಂದ ಪ್ರತಿಯೊಂದು ಗುಣವನ್ನು ಸ್ವತಂತ್ರ ಗುಣದಲ್ಲಿ ಕಾಣಬಹುದು. ಹೀಗೆ ಜ್ಞಾನ ಗುಣ ತಗೊಂಡ್ರೆ ಎಲ್ಲ ಗುಣಗಳನ್ನು ಜ್ಞಾನ ಗುಣದಲ್ಲಿ ಕಾಣಬಹುದು. ಯಾರು ಎಲ್ಲವೂ ತಿಳಿದಿದ್ದಾನೋ, ಜ್ಞಾನ ಸರ್ವಜ್ಞನಾದವನು, ಅವನಿಗೆ ಎಲ್ಲವೂ ತಿಳಿದಿದೆ ಅಂತ ಹೇಳಿದರೆ ಸ್ವಾತಂತ್ರ್ಯ ಹೇಗೆ ಇಟ್ಕೋಬೇಕನ್ನೋದು ತಿಳಿದಿದೆ ಅವನಿಗೆ. ಹಿ ನೋಸ್ ಹೌ ಟು ಹ್ಯಾವ್ ಸ್ವಾತಂತ್ರ್ಯ, ಆದ್ದರಿಂದ ಅವನು ಸ್ವಾತಂತ್ರ್ಯ ಗುಣವೂ ಅದರಲ್ಲಿ ಇದೆ. ಜ್ಞಾನವಿದೆ ಅಂತ ಹೇಳಿದರೆ ಯಾರಿಗೆ ಪೂರ್ಣ ಜ್ಞಾನವಿದೋ ಆನಂದ ಹೇಗಿರುತ್ತೆ ಅನ್ನುವುದು ಇನ್ನೊಬ್ಬರು ಹೇಳಬೇಕಾಗಿಲ್ಲ. ಅವನಿಗೆ ಆನಂದ ಮೂರ್ತಿಯಾಗಿದ್ದಾನೆ, ಜ್ಞಾನ ತುಂಬಿರುವವನಿಗೆ ಆನಂದವೂ ತುಂಬಿರುತ್ತೆ. ಒನ್ ಹೂ ಇಸ್ ಕಂಪ್ಲೀಟ್ಲಿ ನಾಲೆಡ್ಜ್, ಫುಲ್ ಆಫ್ ನಾಲೆಡ್ಜ್, ಇನ್ಫೈನೈಟ್ ನಾಲೆಡ್ಜ್ ಇದ್ರೆ ದಟ್ ಬಿಕಮ್ಸ್ ಇನ್ಫೈನೈಟ್ ಆನಂದವೂ ಆಗುತ್ತೆ. ಜ್ಞಾನ ಅನಂತ ಜ್ಞಾನವಿದ್ದರೆ ಅನಂತ ಬಲವೂ ಅಲ್ಲಿ ಬಂದುಬಿಡುತ್ತೆ. ಹೀಗೆ ಒಂದು ಗುಣ, ಯಾವುದೇ ಒಂದು ನೀವು ಗುಣ ತಗೊಂಡರೂ ಆ ಒಂದು ಗುಣದಲ್ಲಿ ಎಲ್ಲ ಗುಣಗಳನ್ನು ನಾವು ಚಿಂತನೆ ಮಾಡಬಹುದು. ಈ ವಿಧವಾಗಿ ಅನಂತ ಗುಣ ಪರಿಪೂರ್ಣನಾದವನು ಷಡ್ಗುಣ ಪರಿಪೂರ್ಣನೂ ಆಗಿದ್ದಾನೆ. ಈ ವಿಧವಾಗಿ ಜ್ಞಾನ ಆನಂದ ಬಲ ಐಶ್ವರ್ಯ ಗುಣ ಪೂರ್ಣನಾದವನು ಭಗವಂತ. ಮೂರು ಗುಣವರ್ಜಿತ, ಮೂರು ಗುಣಗಳಿಲ್ಲದವನು. ಮೂರು ಗುಣಗಳು ಸತ್ವರಜಸ್ತ, ಪ್ರಾಕೃತವಾದ ಸತ್ವರಜಸ್ತಮೋ ಗುಣಗಳಿಂದ ದೂರವಾಗಿರ್ತಾನೆ. ಆದ್ದರಿಂದ ಅವನು ಪ್ರಾಕೃತ ಗುಣರಹಿತ, ಆದ್ದರಿಂದ ಮೂರು ಗುಣವರ್ಜಿತ, ಸತ್ವದ ತಮೋ ಗುಣಗಳು ಪ್ರಕೃತ ಗುಣಗಳಿಂದ ವರ್ಜಿತನಾಗಿದ್ದಾನೆ. ಅವನು ಸಗುಣ, ಎಲ್ಲ ಗುಣಗಳಿದೆ ಅವನಲ್ಲಿ. ಯಾವ ಗುಣವೂ ಇಲ್ಲ, ಎಲ್ಲ ಗುಣಗಳಿದೆ. ಯಾವ ಗುಣವೂ ಇಲ್ಲ ಅಂತ ಹೇಳಿದ್ರೆ ಪ್ರಾಕೃತ ಗುಣಗಳಿಲ್ಲ. ಎಲ್ಲ ಗುಣಗಳಿದೆ ಅಂತ ಹೇಳಿದರೆ ಕಲ್ಯಾಣ ಗುಣಗಳು, ಆಸ್ಪಿಷಿಯಸ್ ಕ್ವಾಲಿಟೀಸ್ ಅಂತೀವಿ. ಈ ವಿಧವಾಗಿ ಕಲ್ಯಾಣ ಗುಣಗಳೆಲ್ಲವೂ ಅವನಲ್ಲಿ ತುಂಬಿದೆ. ಆದ್ದರಿಂದ ಅವನು ಸಗುಣ, ಎಲ್ಲ ಗುಣಗಳಿದೆ ಅವನಲ್ಲಿ. ಕಲ್ಯಾಣ ಗುಣಗಳೆಲ್ಲವೂ ತುಂಬಿದೆ, ಸಗುಣನೂ ಆಗಿದ್ದಾನೆ. ಸಾಕಾರ, ಅವನು ನಿರಾಕಾರನೂ ಹೌದು, ಸಾಕಾರನೂ ಹೌದು. ಆಕಾರವಿದೆ ಅವನಿಗೆ. ಏನು ಆಕಾರ? ಜ್ಞಾನಾನಂದಾತ್ಮಕವಾದ ಆಕಾರ. ಅವನಿಗೆ ಚತುರ್ಭುಜಗಳನ್ನು ಚಿಂತನೆ ಮಾಡ್ತೀವಿ, ತಲೆಯನ್ನು ಚಿಂತನೆ ಮಾಡ್ತೀವಿ, ಎರಡು ಕಾಲಂತೀವಿ, ಎಲ್ಲ ವಿಧವಾದ ರೂಪಗಳನ್ನು ಚಿಂತನೆ ಮಾಡ್ತೀವಿ. ಯಾರಿಗೆ ಆಕಾರವಿಲ್ಲವೋ ಅವನು ಎಲ್ಲ ಆಕಾರಗಳನ್ನು ಸ್ವೀಕರಿಸಬಲ್ಲವನು. ಆದ್ದರಿಂದ ಸ್ವತಂತ್ರನಾಗಿರುವ ಕಾರಣದಿಂದ ಅವನು ಎಲ್ಲ ಆಕಾರಗಳಲ್ಲಿ ಸ್ವೀಕಾರ, ಆಯಾ ವಸ್ತುಗಳಲ್ಲಿ ಆಯಾ ಆಕಾರದಿಂದ ಇದ್ದು ಅವುಗಳಿಗೆ ಆಕಾರ ಕೊಡ್ತಾನೆ ಅವನು. ಅವನು ಸಾಕಾರ ನಿರಾಕಾರ, ಅಂದರೆ ಪ್ರಾಕೃತವಾದ ಆಕಾರವಿಲ್ಲ, ಅಪ್ರಾಕೃತವಾದ ಆಕಾರಗಳೆಲ್ಲವೂ ಇದೆ ಅವನಿಗೆ. ಆದ್ದರಿಂದ ಅವನು ಸಾಕಾರನೂ ಹೌದು, ನಿರಾಕಾರನೂ ಹೌದು. ಸಾಕಾರ ಅಷ್ಟೇ ಅಲ್ಲದನು ವಿಶ್ವ ಸ್ಥಿತಿ ಲಯ ಉದಯ ಕಾರಣ. ಜಗತ್ತಿನ ಸ್ಥಿತಿಗೂ ಲಯಕ್ಕೂ ಆದಮೇಲೆ ಸ್ಥಿತಿ ಮೊದಲು ನೋಡ್ರಿ. ವಿಶ್ವ ಅಂದರೆ ಸಮಸ್ತವಾದ ಜಗತ್ತು, ಪ್ರಪಂಚ ಅಂತ ಅರ್ಥ. ವಿಶ್ವ ಅಂದರೆ ಎಲ್ಲವೂ ಅಂತ ಅರ್ಥ. ಮೊದಲು ಸ್ಥಿತಿ ಹೇಳಿದ್ದಾರೆ, ವಿಶ್ವ ಉದಯ ಸ್ಥಿತಿ ಲಯ ಅಂತ ಹೇಳಬೇಕು. ವಿಶ್ವ ಸ್ಥಿತಿ ಲಯೋದಯ ಅಂತ ಹೇಳಿದರೆ ಸ್ಥಿತಿಯನ್ನು ಮೊದಲು ಹೇಳಿದ್ದಾರೆ, ಆಮೇಲೆ ಲಯವನ್ನು ಹೇಳಿದ್ದಾರೆ, ಆಮೇಲೆ ಉದಯವನ್ನು ಹೇಳಿದ್ದಾರೆ. ಯಾಕೆ ಹಾಗೆ ಆರ್ಡರ್? ಯಾಕೆ ಉದಯ ಸ್ಥಿತಿ ಲಯ ಅಂತ ಹೇಳದೆ ಸ್ಥಿತಿ ಲಯೋದಯ ಅಂತ ಯಾಕೆ ಹೇಳಿದ್ದಾರೆ? ನಾವು ಯಾವಾಗ ಏನಾದರೂ ಚಿಂತನೆ ಮಾಡಬೇಕಂದ್ರೆ ಮೊದಲು ನಮಗೆ ಸ್ಥಿತಿಯ ಅರಿವೇ ಬರುತ್ತೆ. ಉದಯ ಹುಟ್ಟಿದ್ದು ನಮಗೆ ನೆನಪಿಲ್ಲ, ಲಯ ಮುಂಚೆ ಯಾವಾಗ ಆಗುತ್ತೆ ಆದರೆ ಅದು ಹೇಗೆ ಬರುತ್ತೆ ಅನ್ನುವ ನೆನಪಿಲ್ಲ, ಅದಂದರೆ ಭಯವೂ ಇದೆ. ಆದ್ದರಿಂದ ಮೊದಲು ನಾವು ವಿ ಆರ್ ಕಂಫರ್ಟಬಲ್, ವಿ ಆರ್ ಅವೇರ್ ಆಫ್ ಸ್ಥಿತಿ. ಸ್ಥಿತಿಯ ಪ್ರಜ್ಞೆ ನಮಗೆ ಮೊದಲು ಇರುವಂತಹದ್ದು, ಯಾವಾಗಲೂ ಇರುವಂತಹದ್ದು. ಆದ್ದರಿಂದ ಸ್ಥಿತಿ ಇರುವಾಗ ನಾವು ಏನು ಅನ್ಕೊಳ್ತೀವಿ, ಈ ಸ್ಥಿತಿಗೆ ನಾನೇ ಕಾರಣ ಆಗಿದ್ದೆ ಅನ್ನುವ ಭ್ರಮೆ ಕೆಲವು ಜನಕ್ಕೆ ಬರಬಹುದು. ಆ ಭ್ರಮೆಗೆ ಅವಕಾಶವಿದೆ, ಹುಟ್ಟಿದ್ದು ನನ್ನ ವಶದಲ್ಲಿಲ್ಲ ಅಂತ ಸ್ವಲ್ಪ ತಿಳಿಯತ್ತೆ, ಲಯವು ನನ್ನ ವಶದಲ್ಲಿಲ್ಲ ಅಂತ ಸ್ವಲ್ಪ ತಿಳಿಯತ್ತೆ. ಸ್ಥಿತಿಗೆ ಬರೋ ಹೊತ್ತಿಗೆ ಬಹಳ ಜನಕ್ಕೆ ಗೊಂದಲ, ಓಹ್ ಸ್ವಲ್ಪ ನಮಗೆ ಸ್ಥಿತಿ ನಮ್ಮ ವಶದಲ್ಲಿದೆ.
Welcome. This service is provided. There are 8 callers already on the conference. At any time, press star 4 for conference instructions.
ಲಯ ಬಂತು ಅಂತ ಹೇಳಿದ್ರೆ ಆ ಲಯವು ನಮ್ಮ ವಶದಲ್ಲಿದ್ದ, ಆದ್ದರಿಂದ ಲಯ ಕರ್ತ ಅವನೇ ಅಂತ ಹೇಳಿ. ಅದಾದ ಮೇಲೆ ಉದಯ ಹೇಳ್ತಾ ಇದ್ದಾರೆ ಅಂದ್ರೆ ಲಯ ಬಂದರೂ ಕೂಡ ಉದಯ ಬರದೆ, ಅಂದ್ರೆ ಹುಟ್ಟು ಸಾವು ಬಂದು ಬಿಡ್ತು ಅಷ್ಟೇ ಮುಗಿತು, ಮತ್ತು ಹುಟ್ಟು ಬರುವುದಿಲ್ಲ ಅಂತ ಭ್ರಮೆ ಇದ್ದರೆ ಇಲ್ಲ, ಸಾವು ಬಂದರೂ ಮತ್ತು ಹುಟ್ಟು ಬರಬಹುದು, ಅಂದ್ರೆ ಸತ್ತವರು ಮತ್ತು ಹುಟ್ಟು ಬರಬಹುದು. ಸೊ ರೀಬರ್ತ್ ಅನ್ನುವುದಕ್ಕೆ ಅವಕಾಶವಿದೆ ಅನ್ನುವುದನ್ನು, ಅದು ನಮ್ಮ ಕೈಲಿಲ್ಲ ಅಂತ ಹೇಳಿದರೆ ಮತ್ತೆ ಸಾವು ನಮ್ಮ ಕೈಲಿಲ್ಲ ಅಂದ್ರೆ ಹುಟ್ಟು ನಮ್ಮ ಕೈಲಿಲ್ಲ. ಅದರಿಂದ ಕೊನೆದಾಗಿ ಹುಟ್ಟನ್ನು ಹೇಳಿದ್ದಾರೆ, ವಿಶ್ವ ಸ್ಥಿತಿ ಲಯ ಉದಯ ಅಂತೇಳಿ ಆ ವಿಧವಾಗಿ ಹೇಳಿದ್ದಾರೆ. ಸ್ಥಿತಿ ಲಯೋದಯ ಕಾರಣ ಇವೆಲ್ಲದಕ್ಕೂ ಕಾರಣಭೂತನಾದವನೇ ಕೃಪಾ ಸಾಂದ್ರ ಕರುಣಾಮಯನಾದ ಭಗವಂತನೇ ನರಹರೇ. ಏ ನರಸಿಂಹದೇವರೇ, ನರಹರಿಯೇ, ಸಲಹೋ ಸಜ್ಜನರ, ಸಜ್ಜನರನ್ನು ಕಾಪಾಡಪ್ಪ, ಸಲಹಪ್ಪ, ರಕ್ಷಣೆ ಮಾಡಪ್ಪ ಅಂತ ಹೇಳಿ ಭಗವಂತನನ್ನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶ್ರೀರಮಣ ಸರ್ವೇಶ ಸರ್ವಗ ಸಾರಭಕ್ತ ಸ್ವತಂತ್ರ ದೋಷ ವಿದೂರ ಜ್ಞಾನಾನಂದ ಬಲ ಐಶ್ವರ್ಯ ಗುಣಪೂರ್ಣ ಮೂರು ಗುಣವರ್ಜಿತ ಸಗುಣ ಸಾಕಾರ ವಿಶ್ವಸ್ಥಿರ ಯೋಧಯ ಕಾರಣ ಕೃಪಾ ಸಾಂದ್ರನರ ಹರೆ ಸಲಹು ಸಜ್ಜನರ ಅಂತ ಹೇಳಿದ್ದಾರೆ. ಇಲ್ಲಿಗೆ ಇವತ್ತು ಮುಕ್ತಾಯ ಮಾಡ್ತಾ ಇದ್ದೀನಿ. ಪ್ರಶ್ನೆಗಳು ಅವಿದ್ರೆ ಅದಕ್ಕೆ ಸ್ವಲ್ಪ ಅವಕಾಶ ಕೊಡೋಣ ಅಂತ ಹೇಳಿ ಪಠನ, ಆಮೇಲೆ ಪಠನೆಯನ್ನು ಕೂಡ ಮಾಡಬಹುದು. ಎರಡಕ್ಕೂ ಟೈಮ್ ಕೊಡೋಣ ಅಂತ ಹೇಳಿ.